ஹரிகிரீவம் சிதானந்த விக்கிரகம் சதனுகிரகம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாம கிரஹணாதேவானுரஸ்தக்ரஹ விக்கிரகம் விருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தானந்த ஷய்யாய பூரண ஜ்ஞான ரஸார்ங்கசே உத்துங்கவாத்தரங்காய மத்ததுத்தர்த்தயே நமஹ. குருமகில குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்பூத கஷ்டம் ஹயமுகபதனிஷ்டம் மாம் பஜந்து ப்ரபன்னா. பூஜ்யாய ராகவேந்திராய சத்யதர்மரதாய ச பிரதாம் கல்பவக்ஷாய நமதாம் காமதேனவே நீலாகராக்சிதானந்த லீலா கோபால பாலிதாம் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சர்ய ஹரிப்ரீதி சுவித்யா வாதசாரண இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாதிராஜ பதத்வந்த வாரியாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரதாகத சர்வே காமா பவந்தேவ சபதோ பிம்பசந்நிதம் சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமியம் த்வாம் ரகு பிரேம தீர்த்தம் வந்தேஷ்யதம். அஜ்ஞானதிமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாட்சகுரும் பஜே ஸ்ரீ குருப்போ நம. ஹரி ஓம். ನಂತರ ಅರ್ಜುನ ಕೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿ ದೈವಂ ಕಿಮುಚ್ಯತೆ. ಹಿಂದಿನ ಅಧ್ಯಾಯದಲ್ಲಿ ಸಪ್ತಮ ಅಧ್ಯಾಯದಲ್ಲಿ ಕೊನೆಯಲ್ಲಿ ಕೃಷ್ಣ ಹೇಳಿದ ಸಾಧಿಭೂತ ಅಧಿದೈವಂ ಮಾಂ ಸಾಧಿ ಯಜ್ಞಂಚ ಏ ವಿದುಹು ಪ್ರಯಾಣ ಕಾಲೇತಿ ಚ ಮಾಂ ತೇ ವಿದುಹು ಯುಕ್ತಚೇತಸ. ನಾನು ಅಧಿಭೂತ ಅಧಿದೈವ ಸಹಿತಂ ಅಂದರೆ ಅಧಿಭೂತದಿಂದ ಕೂಡಿಕೊಂಡ ನಾನು ಸಾಧಿಭೂತ ಅಧಿದೈವದಿಂದ ಕೂಡಿಕೊಂಡ ನನ್ನನ್ನ ಸಾಧಿದೈವ ಅಂತ ಕರೀತಾರೆ. ಹಾಗೆ ಅಧಿಯಜ್ಞದಿಂದ ಕೂಡಿಕೊಂಡಿರುವಂತಹ ನನ್ನನ್ನ ಸಾಧಿಯಜ್ಞ ಅಂತ ಕರೀತಾರಯ್ಯ. ಯಾರಾದರೆ ನನ್ನನ್ನ ಸಾಧಿಭೂತ ಸಾಧಿದೈವ ಸಾಧಿಯಜ್ಞ ಅಂತ ತಿಳಿಯುತ್ತಾರೋ ಅವರಿಗೆ ಪ್ರಯಾಣ ಕಾಲೇಪಿ ವಿಶೇಷವಾಗಿರತಕ್ಕಂಥ ನನ್ನನ್ನ ಸ್ಮರಣೆ ಮಾಡುತ್ತಾರೋ ತೇ ವಿದುಹು ಯುಕ್ತಚೇತಸಃ. ಅಂದರೆ ಊರ್ಧ್ವ ಪ್ರಯಾಣ ಮರಣ ಕಾಲದಲ್ಲೂ ಕೂಡ ಯಾರು ಸ್ಮರಣೆ ಮಾಡುತ್ತಾರೋ ನನ್ನನ್ನ ಪಡೆಯುತ್ತಾರೆ. ಅವಾಗ ಪ್ರಶ್ನೆ ಬಂತು, ಅಧಿಭೂತ ಅಧಿದೈವ ಅಧ್ಯಾತ್ಮ ಅಥವಾ ಅಧಿಯಜ್ಞ ನನ್ನನ್ನ ಅಧಿಭೂತದಿಂದ ಕೂಡಿಕೊಂಡವ ಸಾಧಿಭೂತ ಸಾಧಿದೈವ ಸಾಧಿಯಜ್ಞ ಅಂತ ತಿಳಿಯಬೇಕು ಅಂದಾಗ ಅವಾಗ ಅರ್ಜುನ ಎಂಟನೇ ಅಧ್ಯಾಯದ ಶುರುವಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕಿಂ ತತ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಅದು ಬ್ರಹ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಅಧಿಭೂತ ಅಂದ್ರೆ ಏನು, ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಯಾವುದನ್ನ ಅಧಿದೈವ ಅಂತಾರೆ, ಯಾವುದನ್ನ ಅಧಿಯಜ್ಞ ಅಂತ ಕರೀತಾರೆ, ಅಧಿಭೂತ ಅಧಿದೈವ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿ. ಅಧಿಯಜ್ಞ ಅಂತ ನಿನ್ನನ್ನ ಹೇಗೆ ಕರೀತಾರೆ, ಈ ದೇಹದಲ್ಲಿ ನೀನು ಅಧಿಯಜ್ಞ ಅಂತ ಇದ್ದೀಯ ಅಥವಾ ಯಾರು ಮರಣ ಕಾಲದಲ್ಲೂ ಕೂಡ ನೀನು ಅಧಿಯಜ್ಞ ಅಧಿದೈವ ಅಧಿಭೂತ ಅಂತ ತಿಳಿಯಬೇಕು ನಿನ್ನನ್ನ ಅಂತ ಹೇಳ್ತಾ ಇದೆಯಲ್ಲ. ನಿಯತಾತ್ಮವಿ ನಿಯಮೇನ ನಿತ್ಯವೂ ಸ್ಮರಣೆ ಮಾಡುತ್ತಾ ದೇವರನ್ನ ಅಧಿಭೂತ ಅಧಿದೈವ ಅಧಿಯಜ್ಞ ಅಂತ ದೇವರನ್ನ ಸ್ಮರಣೆ ಮಾಡುತ್ತಾ ಮಾಡುತ್ತಾ ಕೊನೆ ಕಾಲದಲ್ಲೂ ದೇವ ಈ ತರ ನನಗೆ ನೆನಪಾಗಬೇಕು ಅಂತ ನಿಯಮ ಇಟ್ಟುಕೊಂಡವರು ಮರಣ ಕಾಲದಲ್ಲೂ ನೆನೆಯುತ್ತಾರಂತಲ್ವಾ? ಅದು ಏನು ಬ್ರಹ್ಮ ಅಂದ್ರೇನು, ಕರ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೆ ಏನು, ಅಧಿಯಜ್ಞ ಅಂದ್ರೆ ಯಾರನ್ನ ಕುರಿತು ಹೇಳುತ್ತಾರೆ? ಇಷ್ಟೆಲ್ಲ ಪ್ರಶ್ನೆಗಳು ಬಂದರೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವ ಅಧ್ಯಾತ್ಮ ಮುಚ್ಚತೆ ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮಸಂಹಿತ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಕಿಂ ತತ್ ಬ್ರಹ್ಮ, ಬ್ರಹ್ಮ ಅಂದ್ರೆ ಏನು ಅಂತ ಪ್ರಶ್ನೆ ಬಂತು. ಅವರು ಹೇಳ್ತಾ ಇದ್ದಾರೆ, ಬ್ರಹ್ಮ ಅಂದ್ರೆ ಪರಂ ಅಕ್ಷರಂ, ಪರಮಂ ಅಕ್ಷರಂ, ಶ್ರೇಷ್ಠವಾದ ಅಕ್ಷರ ಅಂತ ಕರೆಸಿಕೊಂಡ ವಸ್ತು ಏನಿದೆ ಅದನ್ನು ಬ್ರಹ್ಮ ಅಂತ ಕರೆಯುತ್ತಾರೆ. ಅಕ್ಷರ ಅಂದ್ರೆ ಏನು ಅಂದ್ರೆ ನಾಶವಿಲ್ಲದ ವಸ್ತು, ನಾಶವಿಲ್ಲದ ವಸ್ತುವನ್ನ ಅಕ್ಷರ ಅಂತ ಕರೆದರು. ಅಕ್ಷರ ಅಂತ ಕರೆಸಿಕೊಂಡಂತಹ ಶ್ರೇಷ್ಠವಾದ ವಸ್ತು ಯಾವುದಿದೆಯೋ ಅದನ್ನ ಬ್ರಹ್ಮ ಅಂತ ಕರೆಯುತ್ತಾರೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಸ್ವಭಾವ ಅಂದ್ರೆ ಏನದು ಹೇಳ್ತಾರೆ, ಇಡೀ ಜಗತ್ತಿಗೆ ಹುಟ್ಟು ಕೊಡತಕ್ಕಂಥವ ಭಗವಂತ. ಆದ್ದರಿಂದ ದೇವನನ್ನ ಸ್ವಭಾವ, ತನ್ನದೇ ಆದ ಶಕ್ತಿಯಿಂದ ಇಡೀ ಜಗತ್ತಿಗೆ ಹುಟ್ಟು ಕೊಟ್ಟು ಅದಕ್ಕೆ ಸ್ಥಿತಿ ಅದರ ಸಂಸಾರ ಸಂಹಾರ ಇತ್ಯಾದಿಗಳೆಲ್ಲ ಕೊಡತಾ ಇದ್ದಾನಲ್ಲ ಅಂತ ಭಗವಂತನನ್ನ ಬ್ರಹ್ಮ ಅಂತ ಕರೀತಾ ಇದ್ದಾರೆ. ಅಷ್ಟೇ ಅಲ್ಲ, ಅಧ್ಯಾತ್ಮ ಮುಚ್ಚತೆ ಭೂತ ಭಾವೋದ್ಭವಕರ ವಿಸರ್ಗ ಕರ್ಮಸಂಹಿತ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಧ್ಯಾತ್ಮ ಅಂದ್ರೆ ಏನು ಅಂತ ಹೇಳ್ತಾರೆ. ಆತ್ಮಾನಂ ಜೀವಂ ಅಭಿಕೃತ್ಯ ಯದಸ್ತಿ ಜೀವ ಉಪಕಾರಿತ್ವೇನ ವರ್ತಮಾನ ದೇಹ ಇಂದ್ರಿಯ ಅಂತಃಕರಣ ರೂಪಂ ತದಧ್ಯಾತ್ಮಂ. ಅಂದರೆ ಜೀವನೊಳಗೆ ಇದ್ದುಕೊಂಡು ಜೀವನ ಇಂದ್ರಿಯಗಳು ಮನಸ್ಸು ಇವುಗಳನ್ನು ಚೆನ್ನಾಗಿ ಪ್ರವರ್ತನೆ ಆಗಲಿಕ್ಕೆ ಯಾವುದು ಕಾರಣಭೂತವಾಗಿದೆಯೋ ಅದನ್ನ ಅಧ್ಯಾತ್ಮ ಅಂತ ಕರೆದರು. ಇಲ್ಲಿ ಗಡಿಬಿಡಿ ಏನು ಬೇಕಾಗಿಲ್ಲ, ದೊಡ್ಡ ದೊಡ್ಡ ಶಬ್ದಗಳೆಲ್ಲ ಹಾಕ್ತಾ ಇದ್ದಾರಲ್ಲ, ಅರ್ಥ ಆಗಲ್ಲ, ಯಾವ ತೊಂದರೆ ಇಲ್ಲ. ಇಷ್ಟೇ ನಮ್ಮ ಒಳಗಿರುವ ದೇವರ ಪರಿಚಯ, ನಮ್ಮೊಳಗೆ ಭಗವಂತ ಜೀವ, ಜೀವನ ಒಳಗೆ ಆದಿ ಒಳಗೆ ಇರತಕ್ಕ ಆತ್ಮ, ಜೀವನೊಳಗೆ ಇರತಕ್ಕಂಥ ಸ್ವಾಮಿ ಯಾರು, ಭಗವಂತ, ಅವನನ್ನೇ ಅಧ್ಯಾತ್ಮ ಅಂತ ಕರೆದರು. ಅಧ್ಯಾತ್ಮ ಅಂದ್ರೆ ಶಬ್ದಕರ್ಥ, ಸುಮ್ಮನೆ ಒಳಗಿರುವವ ಅಂತರ್ಥ ಅಲ್ಲ. ಜೀವನ ಒಳಗಿದ್ದು ಜೀವನ ಇಂದ್ರಿಯಗಳೆಲ್ಲ ಕೆಲಸ ಮಾಡುವಂತೆ ಮಾಡುವವ, ಜೀವನ ಒಳಗಿದ್ದು ಜೀವನ ಮನಸ್ಸನ್ನು ಕೆಲಸ ಮಾಡುವಂತೆ ಮಾಡುವವ. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ದೇವರು ಬೇಕಾ ನಮ್ಮ ಮನಸ್ಸು ಕೆಲಸ ಮಾಡಲಿಕ್ಕೆ, ದೇವರು ಬೇಕಾ ನಮ್ಮ ಇಂದ್ರಿಯಗಳು ಕೆಲಸ ಮಾಡಲಿಕ್ಕೆ? ನಾವೇ ನಮ್ಮ ಮನಸ್ಸಿಂದ ಆಲೋಚನೆ ಮಾಡಿ ಇಂದ್ರಿಯಗಳಿಂದ ಎಲ್ಲ ಕೆಲಸ ಮಾಡಿದ್ರೆ ಆಯ್ತಲ್ಲ ಅಂದ್ರೆ ಇಲ್ಲ ಅಂದು. ಅನಾದಿಯಿಂದ ಎನ್ನ ತನು ಮನ ಕರಣಗಳು ಇಲ್ಲದಾಗಿ ಇವೆ. ನನಗೆ ಅನಾದಿಯಿಂದ ಶರೀರ ಇದೆ, ಮನಸ್ಸಿದೆ, ಇಂದ್ರಿಯಗಳು ಇವೆ. ಇವೆ ಅಂದ್ರೆ ಇಲ್ಲ, ಇಲ್ಲವಾ ಇವೆ ಅಂದ್ರೆ ಇವೆ ಉಪಯೋಗ ಏನೂ ಆಗ್ತಾ ಇಲ್ಲ. ಯಾಕೆ? ಜೀವನಿಗೆ ಮನಸ್ಸು ಇಂದ್ರಿಯಗಳು ಎಲ್ಲ ಇದ್ರೂ ಕೂಡ ಸ್ವಾತಂತ್ರ್ಯ ಶಕ್ತಿ ಇಲ್ಲ, ತನಗಾಗಿ ಶಕ್ತಿ ಇಲ್ಲ, ಅದಕ್ಕೆ ಬಿದ್ದಿರ್ತಾನೆ, ಏನು ಬಳಸಿಕೊಳ್ಳಾರ. ಭಗವಂತ ಜೀವನೊಳಗೆ ಪ್ರವೇಶ ಮಾಡಿ ಜೀವನ ಕೈಕಾಲು ಮೊದಲಾದ ಎಲ್ಲ ಇಂದ್ರಿಯಗಳನ್ನ ಕದಲಿಸಿದರೆ ಆ ಜೀವ ಕದಲುತ್ತಾನೆ, ಇಲ್ಲ ಹಾಗೆ ಬಿದ್ದಿರ್ತಾನೆ. ಅದನ್ನೇ ಹೇಳುತ್ತಾರೆ ಅಧ್ಯಾತ್ಮ ಅಂದ್ರೆ ಏನದು ಅಂದರೆ ಜೀವನ ಒಳಗಿದ್ದು ಜೀವನ ಮನಸ್ಸು ಜೀವನ ಇಂದ್ರಿಯಗಳನ್ನ ಚೆನ್ನಾಗಿ ಚಲನವಲನ ಆಗುವಂತೆ ಯಾವುದು ಮಾಡುತ್ತೋ ಜೀವನ ಒಳಗೆ ಇರುತ್ತೋ ಅದನ್ನ ಅಧ್ಯಾತ್ಮ ಅಂತ ಕರೀತಾರೆ. ಇನ್ನ ಅಧ್ಯಾತ್ಮ ಎಂಬುದನ್ನ ಹೇಳಿ ಸ್ವಭಾವ ಅಂತ ಹೇಳುತ್ತಾರಲ್ಲ, ಸ್ವಭಾವ ಶಬ್ದಕ್ಕ ಅರ್ಥ ಇದ್ದಾರೆ. ಸ್ವಭಾವ ಶಬ್ದ ಸ್ವಸ್ಯ ತೇ ವಿದುಹು ಇತಿ ಪ್ರಕೃತ ಜೀವಸ್ಯ ಭವತಿ ಉಪಕಾರಿತ್ವೇನ ವರ್ತತೆ ಇತಿ ವಿಪತ್ಯ ದೇಹಾದಿ ಪದಾರ್ಥವಾಚಿ. ಇಲ್ಲಿ ಹೇಳ್ತಾ ಇದ್ದಾರೆ ದೇಹ ಇಂದ್ರಿಯ ಅಂತಃಕರಣ ಲಕ್ಷಣ ಪದಾರ್ಥ ಅಧ್ಯಾತ್ಮಂ ಅಂದರೆ ನಮ್ಮ ಇಂದ್ರಿಯಗಳು ನಮ್ಮ ಮನಸ್ಸು ಇವೆಲ್ಲವೂ ಕೂಡ ಅಧ್ಯಾತ್ಮ ಅಂತ ಕರೆಸಿಕೊಳ್ಳುತ್ತಲ್ಲ ಅಂದ್ರೆ ಹೌದು. ಜೀವನಿಗೆ ಸಂಬಂಧಪಟ್ಟ ಎಲ್ಲ ಇಂದ್ರಿಯಗಳು ಮನಸ್ಸು ಇದನ್ನು ಅಧ್ಯಾತ್ಮ ಅಂತ ಕರೀತಾರೆ. ಆದರೆ ಅದರೊಳಗೆ ನಿಂತು ಜೀವನಿಗೆ ಉಪಕಾರಕನಾಗಿ ಆ ಇಂದ್ರಿಯಗಳ ಪ್ರೇರಣೆ ಮಾಡುತ್ತಾನಲ್ಲ ಅವನನ್ನ ಪ್ರಧಾನವಾಗಿ ಅಧ್ಯಾತ್ಮ ಅಂತ ಕರೆಯೋದು. ಇನ್ನ ಸ್ವಭಾವ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಶ್ಚ ಸೌಭಾವಶ್ಚ ಸದೈಕ ರೂಪೇಣ ವರ್ತಮಾನಶ್ಚ ಇತಿ ಸ್ವಭಾವ. ಅಂದ್ರೆ ಇಲ್ಲಿ ಸ್ವಭಾವ ಅಂದ್ರೆ ಯಾರು ಯಾವಾಗ್ಲೂ ಒಂದೇ ರೀತಿಯಾಗಿರತಕ್ಕಂಥವರನ್ನ ಸ್ವಭಾವ ಅಂತ ಕರೆದರು. ಸ್ವಭಾವ ಅಂದ್ರೆ ಭಗವಂತ ಯಾವಾಗ್ಲೂ ಒಂದೇ ರೀತಿಯಾಗಿ ಜೀವನದಲ್ಲಿ ಇರ್ತಾನೆ. ಜೀವನು ಕೂಡ ಯಾವಾಗ್ಲೂ ಒಂದೇ ರೀತಿಯಾಗಿ ದೇವರ ಮೇಲೆ ಆಧಾರ ಪಟ್ಟಿರ್ತಾನೆ. ಅದರಿಂದ ಜೀವನನ್ನು ಸ್ವಭಾವ ಅಂತ ಕರೆದರು, ದೇವರನ್ನು ಸ್ವಭಾವ ಅಂತ ಕರೆದರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಭಗವಂತ ಅಂಥ ಸ್ವಭಾವ ಶಬ್ದವಾಚ್ಯನಾಗಿ ಯಾರಿದ್ದಾರೋ ಅಕ್ಷರ ಅಂತ ಈತನ ಹೆಸರು. ನಮ್ಮ ಒಳಗಿರುವ ದೇವರಿಗೆ ನಾಶರಹಿತ ಅಂತ ಹೆಸರು. ಅಷ್ಟೇ ಅಲ್ಲ ಪರಮಂ ಬ್ರಹ್ಮ, ಪೂರ್ಣನಾದ ಗುಣಪೂರ್ಣನಾದ ದೋಷರಹಿತನಾದವ ಅಂತ ಅರ್ಥ. ಇನ್ನ ಸ್ವಭಾವ ಅಂತ ಹೇಳಿದರು ಅನಾದಿಯಿಂದ ಇದ್ದ ಜೀವನಲ್ಲಿ ಏಕಪ್ರಕಾರವಾಗಿ ನಿಂತು ಜೀವನನ್ನ ಒಂದು ಕ್ಷಣವೂ ಬಿಡದೇ ಇರತಕ್ಕಂಥವ ಈ ಯಾರಿದ್ದಾರೆ ಭಗವಂತ ಅವನನ್ನ ಅಧ್ಯಾತ್ಮ ಅಂತ ಕರೀತಾ ಇದ್ದಾರೆ. ಅಂದ್ರೆ ನಮ್ಮೊಳಗಿರುವ ದೇವರನ್ನ ಅಧ್ಯಾತ್ಮ ಅಂತ ಕರೀತಾರೆ. ಬಿಂಬಮೂರ್ತಿಯನ್ನ ಅವನನ್ನೇ ಸ್ವಭಾವ ಅಂತ ಕರೀತಾರೆ, ಅವನನ್ನೇ ಪರಮಂ ಬ್ರಹ್ಮ ಅಂತ ಕರೀತಾರೆ, ಅವನನ್ನೇ ಅಕ್ಷರ ಅಂತ ಕರೀತಾರೆ. ಹೌದಯ್ಯ, ಆ ದೇವರಿಗೆ ಇಷ್ಟೆಲ್ಲ ಹೆಸರು ನಾವ್ಯಾ ಚಿಂತನೆ ಮಾಡಬೇಕು ಅಂದ್ರೆ ಒಂದೊಂದು ಹೆಸರು ದೇವರ ಒಂದೊಂದು ಅಪರೂಪದ ಗುಣಗಳನ್ನು ತಿಳಿಸಿಕೊಡುತ್ತೆ. ಅಂಥ ಗುಣಗಳಿಂದ ಕೂಡಿಕೊಂಡ ದೇವರನ್ನ ಸ್ಮರಣೆ ಮಾಡಿದರೆ ಅಂತಹ ಫಲಗಳು ನಮಗೆ ಬರುತ್ತೆ. ದೇವರನ್ನ ನಾಶರಹಿತ ಅಂತ ನಾವು ಚಿಂತನೆ ಮಾಡಿದರೆ ಅಕ್ಷರ, ನಾಶರಹಿತ ಅಂತ ಚಿಂತನೆ ಮಾಡಿದರೆ ನಾವು ನಾಶರಹಿತರಾಗ್ತೇವೆ. ನಮ್ಮಲ್ಲಿ ನಾಶ ಸಹಿತವಾದ್ದು ಯಾವುದು ಅಂದ್ರೆ ಶರೀರ. ಈ ಶರೀರ ನಮಗೆ ತುಂಬಾ ಬರ್ತಾ ಇದೆ, ನಾಶ ಇರುವಂತಹ ಶರೀರ ಬರ್ತಾ ಇದೆ. ಒಂದು ಶರೀರ ಬರುತ್ತೆ, ಅದರಿಂದ ಕೆಲಸಗಳು ಮಾಡುತ್ತೇವೆ, ಕರ್ಮಗಳು. ಅದು ಮಾಡಿದ ಕೂಡಲೇ ಪುನಃ ಸಾವಿರಾರು ಶರೀರಗಳು ಬರುವಷ್ಟು ಕರ್ಮ ಹುಟ್ಟುತ್ತಾ ಇದೆ. ಅದರಿಂದ ಹಾಗೆ 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 ಬರುವ ಶರೀರಗಳ ಲೆಕ್ಕವೇ ಇಲ್ಲವೇ ಆಗ್ತಾ ಇದೆ. ಹಾಗಾದರೆ ದೇವರನ್ನ ಇಂಥ ನಾಶವಾಗುವ ಶರೀರ ಇಲ್ಲದವ ಅಕ್ಷರ ಅಂತ ಚಿಂತನೆ ಮಾಡಿದರೆ ನಮಗೇನಾಗುತ್ತೆ, ಇಂಥ ನಾಶವಾಗುವ ಶರೀರಗಳು ಬರುವುದಿಲ್ಲ. ಆ ಪ್ರಶ್ನೆ ಹೌದಪ್ಪ, ದೇವರನ್ನ ಈ ಜನ್ಮ ಎಲ್ಲ ಅಕ್ಷರ ಅಕ್ಷರ ಚಿಂತನೆ ಮಾಡಿದೆ. ಮಾಡಿದ್ದಕ್ಕೆ ನಮಗಿನ್ನ ಮುಂದೆ ಯಾವ ಶರೀರವೂ ಇಲ್ಲೇ ಹೋಗ್ಬಿಡುತ್ತೇನೋ ಅಂದ್ರೆ ಹಾಗಲ್ಲ. ಅಪರೋಕ್ಷ ಜ್ಞಾನ ಆಗಿ ಮುಂದೆ ಸಾಧನ ಆಗಿ ಕೊನೆಗೆ ಚರಮ ದೇಹ ಬರುವ ಪರ್ಯಂತ ಎಲ್ಲ ದೇಹಗಳು ಬಂದೇ ಬರುತ್ತೆ. ಮತ್ತೆ ದೇವರನ್ನ ಅಕ್ಷರ ನಾಶರಹಿತ ಅಂತ ಚಿಂತನೆ ಮಾಡಿದರೆ ನಮಗೂ ದೇಹ ನಾಶ ಆಗುತ್ತೆ ಅಂತ ಹೇಳಿದ್ದೀರಲ್ಲ. ಅಂದರೆ ದೇವರನ್ನ ಅಕ್ಷರ ಅಂತ ಚಿಂತನೆ ಮಾಡಿದ್ದರಿಂದ ನಾನಾ ಜನ್ಮಗಳು ಬರುವುದು ತಪ್ಪುತ್ತೆ. ಎಷ್ಟು ಮಿನಿಮಮ್ ಬರಬೇಕೋ ಅಷ್ಟರಲ್ಲೇ ನಾವು ಮುಗಿಸಿಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಆ ಜನ್ಮಗಳು ನಮಗೆ ಬರುವುದು ನೀಚವಾದ ಜನ್ಮಗಳು ಬರಲ್ಲ. ಶ್ರೀಹರಿಯನ್ನ ಸ್ಮರಣೆ ಮಾಡುವ ಜನ್ಮಗಳೇ ಬರುತ್ತೆ. ಬಂದು ಸಂತೋಷದಿಂದ ನಾವು ಹೋಗುವಂತೆ ಆಗುತ್ತೆ. ಇದೆಲ್ಲ ಒಂದರಿಂದ ಸಾಧ್ಯ. ಯಾವುದು? ದೇವರನ್ನ ಅಕ್ಷರ ಅಂತ ಚಿಂತನೆ ಮಾಡಿದರೆ. ಇನ್ನ ದೇವರನ್ನ ಪರಮಂ ಬ್ರಹ್ಮ, ಶ್ರೇಷ್ಠನಾದವ ಅಷ್ಟೇ ಅಲ್ಲ, ಸಮಸ್ತ ಗುಣಪೂರ್ಣ ದೋಷರಹಿತ ಭಗವಂತನನ್ನ ಬ್ರಹ್ಮ ಅಂತ ಕರೆದ್ರೆ ಅರ್ಥ ಏನು ಅಂದರೆ ಅನಂತ ಗುಣ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಅರ್ಥ. ಒಳ್ಳೆ ಒಳ್ಳೆ ಗುಣಗಳಿಂದ ತುಂಬಿದವ ದೇವ. ಈ ಚಿಂತನೆ ಮಾಡಿದರೆ ನಮ್ಮ ಸಾಧನೆಗೆ ಬೇಕಾದ ಒಳ್ಳೆ ಒಳ್ಳೆ ಗುಣಗಳು ನಮ್ಮಲ್ಲಿ ಮೂಡುತ್ತೆ. ಇನ್ನ ಭಗವಂತನನ್ನ ಸ್ವಭಾವ ಅಂತ ಚಿಂತನೆ ಮಾಡಿದರೆ, ಸ್ವಭಾವ ಅಂದ್ರೆ ಏಕಪ್ರಕಾರ ಒಂದೇ ತರ ಯಾವಾಗ್ಲೂ ಇರ್ತಾನೆ, ಅವನಲ್ಲಿ ಆಚೆ ಈಚೆ ಆಗುವುದಿಲ್ಲ ಅಂತ ಚಿಂತನೆ ಮಾಡಿದರೆ ನಮ್ಮ ಸಾಧನೆ ಹೇಗಾಗ್ತಾ ಇರುತ್ತೆ? ಒಮ್ಮೆ ಜಾಸ್ತಿ, ಒಮ್ಮೆ ಏನೂ ಇಲ್ಲ, ಹೀಗಾಗ್ತಾ ಇರುತ್ತೆ. ಹಾಗಲ್ಲದೆ ನಾವು ನಮ್ಮ ಸಾಧನೆ ಏಕಪ್ರಕಾರವಾಗಿ ಇರಬೇಕಾ? ದೇವರನ್ನ ಸ್ವಭಾವ ಅಂತ ಚಿಂತನೆ ಮಾಡಬೇಕು. ಅಂಥ ಭಗವಂತ ನಮ್ಮೊಳಗೆ ಆದಿ ಆತ್ಮ ನಿಯಾಮಕನಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಅಂಥ ಭಗವಂತನ ಪರಿಚಯ ಕೃಷ್ಣ ಮಾಡಿಕೊಡ್ತಾ ಇದ್ದಾನೆ. ಭೂತ ಭಾವೋದ್ಭವಕರ ವಿಸರ್ಗ ಕರ್ಮಸಂಹಿತ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕರ್ಮ ಅಂದ್ರೆ ಏನು ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭೂತಾನಾಂ ಜೀವಾನಾಂ ಭಾವಾನಾಂ ಜಡ ಪದಾರ್ಥಾನಾಂ ಚ ಉದ್ಭವಕರ ಉತ್ಪತ್ತಿಕರ ವಿಸರ್ಗ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಈ ಜಡ ಪದಾರ್ಥಗಳನ್ನ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಅದನ್ನ ಕರ್ಮ ಅಂತ ಕರೀತಾರೆ. ಅಂದ್ರೆ ಜೀವರಾಶಿಗಳಿಗೂ ಉತ್ಪತ್ತಿಯನ್ನ ಕೊಟ್ಟು ಹುಟ್ಟನ್ನ ಕೊಟ್ಟು, ಹುಟ್ಟು ಅಂದ್ರೆ ಇಲ್ಲದ ಜೀವರಾಶಿಯನ್ನ ತಂದು ತಂದ್ರು ಅಂತರ್ಥ ಅಲ್ಲ. ಇದ್ದವರನ್ನೇ ವಿಶೇಷವಾಗಿ ಭಗವಂತ ಶರೀರ ಕೊಟ್ಟು ಹೊರಗೆ ತಂದ. ಜೀವರಾಶಿಗಳನ್ನ ಹೊರಗೆ ತರುವುದು, ಹಾಗೆ ವಿಶೇಷವಾಗಿ ಪದಾರ್ಥಗಳನ್ನು ಕೂಡ ಹುಟ್ಟು ಹಾಕುವುದು, ಇದ್ದದ್ದನ್ನೇ ಪೂರ್ಣ ರೂಪದಲ್ಲಿ ತರುವುದು, ಇದನ್ನ ಭಗವಂತ ಮಾಡುತ್ತಾನೆ. ಈ ಉತ್ಪತ್ತಿಯನ್ನೇ ಕರ್ಮ ಅಂತ ಕರೀತಾರೆ. ಪ್ರಶ್ನೆಗಳು ತುಂಬಾ ಬಂದಿತ್ತು. ಕರ್ಮ ಅಂದ್ರೆ ಏನು ಅಂದ್ರೆ ಭಗವಂತ ಮಾಡುವ ವ್ಯಾಪಾರಕ್ಕೆ ಕರ್ಮ ಅಂತ ಅರ್ಥ. ಅಂದ್ರೆ ಯಾವ ಕರ್ಮ? ಜೀವ ಜಡ ಎರಡು ಕೂಡ ಮೇಲೆ ವೃದ್ಧಿಯಾಗಿ ಬರಲಿಕ್ಕೆ ದೇವರ ಯಾವ ಕರ್ಮ ಶುಭ ಏನು ಕೆಲಸ ಮಾಡುತ್ತಾನೆ ಅದನ್ನ ಕರ್ಮ ಅಂತಾರೆ. ಇನ್ನ ಅಧಿಭೂತ ಅಧಿದೈವತ ಅಧಿಯಜ್ಞ ಅಂತ ಕೇಳಿದರು. ಅಧಿಭೂತ ಅಂದ್ರೆ ಏನು, ಅಧಿದೈವ ಅಂದ್ರೆ ಏನು, ಅಧಿಯಜ್ಞ ಅಂದ್ರೆ ಏನು ಅಂತ ಕೃಷ್ಣನನ್ನ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಅಧಿಭೂತಂ ಕ್ಷರೋ ಭಾವ ಪುರುಷಶ್ಚ ಅಧಿದೈವತಂ ಅಧಿಯಜ್ಞೋ ಅಹಮೇವಾತ್ರ ದೇಹೇ ದೇಹಭೃತಾಂಬರ. ಇಲ್ಲಿ ಹೇಳ್ತಾ ಇದ್ದಾರೆ ಅಧಿಭೂತಂ ಕ್ಷರೋ ಭಾವ. ಅಧಿಭೂತ ಅಂದರೆ ಭೂತಾನಿ ಸದೇಹಾನ್ ಜೀವಾನ್ ಅಧಿಕೃತ್ಯ ತದುಪಕಾರಿತ್ವೇನ ವರ್ತಮಾನಂ ವಸ್ತು. ಅಂದರೆ ದೇಹ ಸಹಿತವಾದಂಥ ಜೀವರನ್ನ ಅವರು ಉಪಕಾರ ಮಾಡಬೇಕು ಅಂತ ಅವರ ಒಳಗೆ ಇರತಕ್ಕಂಥ ವಸ್ತು. ಕ್ಷರೋಭಾವ ಅಂದರೆ
ಕ್ಷರಭಾವ. ಅಧಿಭೂತ ಅಂದರೆ ಎಲ್ಲಾ ಭೂತಗಳು ಅಂದ್ರೆ ಜೀವರಾಶಿಗಳು. ಆ ಜೀವರಾಶಿಗಳ ಒಳಗೆ ಅಧಿ ಒಳಗಿದ್ದುಕೊಂಡು ಉಪಕಾರ ಮಾಡುವಂಥದ್ದನ್ನ ಅಧಿಭೂತ ಅಂತ ಕರೀತಾ ಇದ್ದಾರೆ. ಇನ್ನ ಕ್ಷರೋಭಾವ ಅಂದ್ರೆ ಹೇಳ್ತಾ ಇದ್ದಾರೆ, ಭಾವ ಅಂದ್ರೆ ಯಾವುದು? ಈ ನಾನಾ ಪದಾರ್ಥಗಳು ಶರೀರ ಇವೆಲ್ಲ ಏನಿವೆ, ವಿನಾಶ ಇರುವಂಥದ್ದನ್ನ ಭಾವ ಅಂತ ಕರೀತಾ ಇದ್ದಾರೆ. ಅದು ಕ್ಷರ, ನಾಶವುಳ್ಳದ್ದು. ಭಾವ ಪದಾರ್ಥಗಳು, ಅಭಾವ ಪದಾರ್ಥಗಳು ಅಂತ ಹೇಳ್ತಾ ಬರ್ತಾ ಇರ್ತಾರೆ ಶಾಸ್ತ್ರದಲ್ಲಿ. ಭಾವ ಪದಾರ್ಥಗಳು ಅಂದರೆ ಇರುತ್ತೆ, ಇವಾಗ ಟೇಬಲ್ ಇದೆ, ಚೇರ್ ಇದೆ, ನಾನಾ ಎಲ್ಲ ಪದಾರ್ಥಗಳು, ಇದು ಇರುವಂತಹ ಪದಾರ್ಥಗಳು ಭಾವ. ಭವತೀತಿ ಭಾವ. ಅಷ್ಟೇ ಅಲ್ಲ, ನಾಶ ಹೊಂದುವಂತಹ ಪದಾರ್ಥಗಳು. ಎಲ್ಲ ಅಡಿಗೆ ಅವತ್ತೇ ಹಾಳಾಗುತ್ತೆ, ಈ ಪದಾರ್ಥಗಳು ಬರ್ತಾ 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 ಹಾಳಾಗುತ್ತೆ, ಒಟ್ಟಾರೆ ಹಾಳಾಗುವುದು ಇದರ ಲಕ್ಷಣ. ಅದನ್ನ ಭಾವ ಅಂದ್ರೆ ಏನು ಅಂದ್ರೆ, ಆ ಯಾವುದು ಇರುತ್ತೋ ನಾಶಕ್ಕೆ ಒಳಗಾಗುತ್ತೋ ಅದನ್ನ ಭಾವ ಅಂತ ಕರೆದರು. ಇನ್ನು ಯಾಕೆ ಕ್ಷರ ಭಾವ, ನಾಶ ಹೊಂದುವಂಥದ್ದು. ಇನ್ನು ಪುರುಷಶ್ಚ ಅಧಿದೈವತಂ. ಅಧಿದೈವತ ಅಂದ್ರೆ ಹೇಳ್ತಾರೆ, ದೈವತಾನಿ ಸರ್ವ ದೇವತಾನ್ ಅಧಿಕೃತ್ಯ ತತ್ಸ್ವಾಮಿತ್ವೇನ ವಾ. ವಿಶೇಷವಾಗಿ ದೇವತಾ ಪ್ರಕರಣೆ ಮುಖ್ಯತೆಯ ಪ್ರತಿಪಾದ್ಯತ್ವೇನ ವಾ ವರ್ತಮಾನಂಚ. ಅಂದರೆ ಎಲ್ಲಾ ದೇವತೆಗಳ ಒಳಗಿದ್ದುಕೊಂಡು ಅವರವರ ವ್ಯಾಪಾರವನ್ನ ಮಾಡಿಸುವಂತಹ ವಸ್ತು ಯಾವುದಿದೆ ಅದನ್ನ ಅಧಿದೈವ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಆಗಿಲ್ಲ, ಇನ್ನೊಂದ್ಸಲ ನೋಡೋಣ. ಅರ್ಥ ಆಗದಿದ್ರೆ ಅಡ್ಡಿ ಇಲ್ಲ, ಪ್ರಶಾಂತವಾಗಿರ್ಬೋದು, ನಂಗೆ ಅರ್ಥ ಆಗಿಲ್ಲ ಅಂತ. ಅರ್ಥ ಆಗಿ ಆಗದಿದ್ರೇನೆ ಕಷ್ಟ, ಆಯ್ತೋ ಇಲ್ವೋ ಅಂತೇಳಿ. ಅದಕ್ಕೆ ಹೇಳ್ತಾರೆ, ಅಧಿಭೂತ ಅಂದ್ರೆ ಯಾವುದು? ಎಲ್ಲಾ ಭೂತ ಅಂದ್ರೆ ಜೀವರಾಶಿಗಳು ಇದೆಯಲ್ಲ, ಜೀವರಾಶಿಗಳನ್ನ ಆ ದೇಹ ಸಹಿತ ಜೀವರಾಶಿಗಳ ಒಳಗಿದ್ದು ಅವರ ಉಪಕಾರಕ್ಕಾಗಿ ಇರುವಂತಹ ವಸ್ತುವನ್ನ ಅಧಿಭೂತ ಅಂತ ಕರೀತಾರೆ ದೇವರೇ. ಹಾಗೆ ಅಭಿದೈವ ಅಂದ್ರೆ ಯಾರು? ಎಲ್ಲಾ ದೇವತೆಗಳಿದ್ದಾರಲ್ಲ, ಎಲ್ಲಾ ದೇವತೆಗಳಿಗಿಂತ ಉತ್ತಮವಾದ ವಸ್ತು, ಆ ದೇವತೆಗಳ ಒಳಗೆ ಇರುವ ವಸ್ತು, ಆ ದೇವತೆಗಳನ್ನ ನಿಯಮನ ಮಾಡುವ ವಸ್ತು, ಅದನ್ನ ಅಭಿದೈವತ ಅಂತ ಕರೀತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಪುರುಷ ಅಂದ್ರೆ ಯಾರು ಅಂತ ಹೇಳ್ತಾ ಇದ್ದಾರೆ. ಈ ಪುರಿ ದೇಹೆ ಶೇತೆ ತಿಷ್ಠತಿ ಇತಿ ಪುರುಷ ಜೀವ ಅಂತ ಹೇಳ್ತಾ ಇದ್ದಾರೆ. ಈ ಪುರುಷ ಅಂದ್ರೆ ಯಾರು? ಈ ಶರೀರದ ಒಳಗಿರುವವ, ಈ ಶರೀರದ ಒಳಗಿರುವವ ಅವನನ್ನ ಪುರುಷ ಅಂದ್ರು. ಅಂದ್ರೆ ಭಗವಂತನೂ ಈ ಶರೀರದೊಳಗಿದ್ದಾನೆ, ಜೀವನೂ ಈ ಶರೀರದೊಳಗಿದ್ದಾನೆ. ಆದ್ದರಿಂದ ದೇವರನ್ನು ಪುರುಷ ಅಂತ ಕರೀತಾರೆ, ಜೀವನನ್ನು ಪುರುಷ ಅಂತ ಕರೀತಾರೆ. ಯಾಕೆ ದೇವರನ್ನ ಪುರುಷ ಅಂತ ಯಾಕೆ ಕರೀತಾರೆ ಅಂದ್ರೆ, ಈ ಪುರದಲ್ಲಿ ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವ, ಎಡಬಿಡದ ಕುಂದಿಲ್ಲದ ಅಪರೂಪದ ಆರು ರೀತಿಯಾದ ಸಂಪತ್ತಿನಿಂದ ಕೂಡಿದಂಥವ ದೇವ, ಅದಕ್ಕೆ ಅವನನ್ನ ಪುರುಷ ಅಂತ ಕರೆದರು. ಮತ್ತು ಜೀವನನ್ನ ಪುರುಷ ಅಂತ ಕರೀತಾರಲ್ಲ ಅಂದ್ರೆ, ಈ ಪುರದಲ್ಲಿ ಶೇತೆ ಮಲಗಿರ್ತಾನಾದ್ದರಿಂದ ಈ ಜೀವನನ್ನ ಪುರುಷ ಅಂತ ಕರೀತಾ ಇದ್ದಾರೆ ಎಂಬುದನ್ನು ಅಚ್ಚನೆಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಈ ದೇಹದಲ್ಲಿ ಅಧಿಯಜ್ಞ ಅಂದ್ರೆ ಯಾರು ಅಂದ್ರೆ, ಅಧಿಯಜ್ಞ ಅಹಮೇವಾತ್ರ. ಅಧಿಯಜ್ಞ, ಈ ಜೀವ ಈ ಶರೀರವನ್ನು ಧಾರಣೆ ಮಾಡಿಕೊಂಡು ಬಂದರೆ ಅವನ ದೇಹ ಯಾತ್ರೆ ಅಂದರೆ ಹುಟ್ಟಿದಾಗಲಿಂದ ಸಾಯೋ ಪರ್ಯಂತ ಸಕಲ ಕರ್ಮಗಳಾಗುತ್ತಲ್ಲ ಅವನ ಬದುಕು, ಆ ಬದುಕೇ ದೊಡ್ಡ ಯಜ್ಞ. ಆದರೆ ಆ ಯಜ್ಞಕ್ಕೆ ನಿಯಾಮಕನಾಗಿ ನಿಂತವನೇ ಅಧಿಯಜ್ಞ ದೇವ ಭಗವಂತ ನಮ್ಮಲ್ಲಿ ನಿಂತಿದ್ದಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ಅತ್ರ ಲೌಕಿಕ ದೇಹೇ ಯಜ್ಞ ಅಧಿಷ್ಠಾತ. ಈ ಲೌಕಿಕವಾದ ದೇಹದಲ್ಲಿ ಯಜ್ಞಕ್ಕೆ ನಿಯಾಮಕನಾಗಿ ನಾನಿದ್ದೇನೆ. ಅಲ್ಲ, ಇಲ್ಲಿ ಯಜ್ಞ ಆಗ್ತಾ ಇದೆಯಾ? ಹೊರಗಡೆ ಯಜ್ಞ ಆಗುತ್ತೆ. ನಾವೇನೋ ಬೆಳಿಗ್ಗೆದ್ದು ತಿಂದು ತಿರುಗಿ ಕೂತು ಮಾಡಿ ಬರ್ತಾ ಇದ್ದೇವೆ, ಇದನ್ನು ಯಜ್ಞ ಅಂತ ಕರೀತಾರ? ಹೌದು ಅಂತ ಹೇಳ್ತಾ ಇದ್ದಾರೆ. ಈ ದೇಹವನ್ನು ಹೊತ್ತಿರುವುದು, ಈ ದೇಹವನ್ನು ಹೊತ್ತುಕೊಂಡು ಎಲ್ಲಾ ಕಡೆ ತಿರುಗಾಡತಾ ಇರುವುದು, ತಿನ್ನೋದು, ಕುಡಿಯೋದು, ಏನ್ ಕೆಲಸ ಮಾಡ್ತಾ ಇರ್ತೀವಲ್ಲ, ಅದೇ ಈ ಯಜ್ಞದ ಭಾಗಗಳು. ಕೊನೆಯಲ್ಲಿ ಮಹಾರಾಯಣ ಉಪನಿಷತ್ತಿನಲ್ಲಿ ಹೇಳ್ತಾರೆ, ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನಃ ಶ್ರದ್ಧಾ ಪತ್ನಿ ಶರೀರಮಿಧುಮಂ ಉರೋ ವೇದಿಹಿ ರೋಮಾಣಿ ಬರುಹಿಹಿ. ಈ ಜೀವಿಯ ಬದುಕೇ ದೊಡ್ಡ ಯಜ್ಞ. ಈ ಯಜ್ಞಕ್ಕೆ ನಿಯಾಮಕ ಭಗವಂತ. ಇಲ್ಲಿ ಯಜಮಾನ ಅಂತ ಕರೆಸಿಕೊಂಡವ ಜೀವ, ಅವನ ಹೆಂಡತಿ ಯಾರು ಅಂದ್ರೆ, ಹೆಂಡತಿ ಇರಬೇಕಲ್ಲ ಯಜ್ಞ ಮಾಡಲಿಕ್ಕೆ. ಶ್ರದ್ಧಾ, ಶ್ರದ್ಧೆಯೇ ಪತ್ನಿ. ಇನ್ನ ಶರೀರವೇ ಕಟ್ಟಿಗೆ, ಉರಸ್ಸು ಎದೆಯೇ ವೇದಿ ಯಜ್ಞಕುಂಡ. ದರ್ಭೆಗಳು ಬೇಕಲ್ಲ, ಲೋಮಾನಿ ಬರ್ಹಿ, ರೋಮಗಳೇ ದರ್ಭೆಗಳಾಗಿವೆ ಅಲ್ಲಿ ಹೇಳುತ್ತಾರೆ. ಇಲ್ಲಿ ಹಾಗಾದ್ರೆ ಈ ಯಜ್ಞದಲ್ಲಿ ಒಬ್ಬರು ಹೋತ, ಹೋತೃ ಹೋಮ ಮಾಡುವ ಬೇಕು. ಉದ್ಗಾತ ಹೋಮ ಮಾಡುವಾಗ ಯಾವ ಮಂತ್ರ ಬಳಸ್ತಾರೆ ಅದನ್ನ ಸಾಮಗಾನ ಮಾಡುವವ ಉದ್ಗಾತ. ಅಧ್ವರಿಯು ಯಜ್ಞ ಭಾಗಗಳನ್ನು ತೆಗೆದುಕೊಡುವಂತಹ ಅಧ್ವರಿಯು ಬ್ರಹ್ಮ. ಬ್ರಹ್ಮ ಅಂದರೆ ಯಜ್ಞವನ್ನ ಚೆನ್ನಾಗಿ ನೋಡುತ್ತಾ ಯಾವ ಲೋಪ ಇಲ್ಲದೆ ಸರಿ ಮಾಡುವಂಥವ ಬ್ರಹ್ಮ. ಇವರೆಲ್ಲ ಈ ಶರೀರದಲ್ಲಿದ್ದಾರಾ? ಇದ್ದಾರೆ ಹೇಳ್ತಾರೆ. ವಿಶೇಷವಾಗಿ ವಾಕ್ ಹೋತ, ವಾಕ್ ವಾಗಿಂದ್ರಿಯಕ್ಕೆ ಅಭಿಮಾನಿಗಳಾದ ಅಗ್ನಿದೇವರೇ ಇಲ್ಲಿ ಹೋತೃಸ್ಥಾನದಲ್ಲಿದ್ದಾರೆ. ಪ್ರಾಣ ಉದ್ಗಾತ ಅಹಂಕಾರಿಕ ಪ್ರಾಣದೇವರೇ ವಿಶೇಷವಾಗಿ ಉದ್ಗಾನ ಮಾಡುತ್ತಾ ಇದ್ದಾರೆ. ಅಧ್ವರ್ಯು ಎಲ್ಲ ನೋಡಿ ನಿಯಮನ ಮಾಡುವುದು ಯಾರು ಅಂದ್ರೆ ಚಕ್ಷು, ಚಕ್ಷುರಿಂದ್ರಿಯಾಭಿಮಾನಿ ಸೂರ್ಯ. ಮನೋ ಬ್ರಹ್ಮ ಎಲ್ಲವನ್ನ ಕಂಟ್ರೋಲ್ ಮಾಡಿ ಸರಿ ಮಾಡತಕ್ಕಂಥವರು ಯಾರು? ಬ್ರಹ್ಮಸ್ಥಾನದಲ್ಲಿ ರುದ್ರದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮನೋ ಬ್ರಹ್ಮ ಶ್ರೋತ್ರಮಗ್ನಿ. ಈ ಕಿವಿಯೇ ವಿಶೇಷವಾದ ಅಗ್ನಿ ಉರಿತಾ ಇರುತ್ತೆ. ಯಾವತ್ ಕ್ರಿಯತೆ ಸಾ ದೀಕ್ಷಾ. ಈ ಜೀವಿ ಎಷ್ಟು ಕಾಲ ಬದುಕಿರ್ತಾನೋ ಅದನ್ನೇ ದೀಕ್ಷಾ ಅಂತ ಕರೀತಾರೆ. ಇನ್ನು ಹೇಳ್ತಾರೆ ಇಲ್ಲಿ ಯಜ್ಞ ಅಂತ ಮಾಡಿದರೆ ಸೋಮಲತೆಯನ್ನ ತಂದು ಕುಟ್ಟಿ ರಸವನ್ನ ತೆಗೆದು ಆಹುತಿ ಕೊಟ್ಟು ಕುಡಿಯುತ್ತಾರೆ, ಸೋಮಪಾನ ಅಂತ. ಈ ಜೀವನದಲ್ಲಿ ಸೋಮಪಾನ ಇದೆಯಾ ಅಂದ್ರೆ, ಯದಶ್ನಾತಿ ಯತ್ ಪಿಬತಿ ತದಸ್ಯ ಸೋಮಪಾನಂ. ಈ ಜೀವಿ ಏನು ತಿಂತಾನೆ ಕುಡಿಯುತ್ತಾನೆ ಅವೆಲ್ಲವೂ ಕೂಡ ಈ ಯಜ್ಞದಲ್ಲಿ ಸೋಮಪಾನ ಅಂದ್ರು. ಇನ್ನ ಉಪಸದಗಳು ಅಂತ ಆ ಯಜ್ಞದಲ್ಲಿದೆ, ಇಲ್ಲಿ ಉಪಸದಗಳಿವೆಯಾ ಅಂದ್ರೆ, ಯದ್ರಮತೆ ಯದರ್ ಉಪಸದ. ಈ ಜೀವನದಲ್ಲಿ ಏನು ಸುಖ ಪಡ್ತಾನೆ ಅದೆಲ್ಲ ಉಪಸದಗಳಂತೆ. ಇನ್ನ ಪ್ರವರ್ಗಗಳು ಅಂತ ಯಜ್ಞ ಭಾಗಗಳು ಅವಿವ್ಯ ಈ ಜೀವನದಲ್ಲಿ ಅಂದ್ರೆ ಹೇಳ್ತಾರೆ, ಯತ್ ಸಂಚರತಿ ಉಪವಿಶತಿ ಉತ್ತಿಷ್ಠತೆ ಚ. ಏನು ಈ ಜೀವ ತಿರುಗಾಡುತ್ತಾನೆ, ಸಂಚರತಿ ಕೂಡತಾನೆ, ಆದ ಮೇಲೆ ಏಳತಾನೆ. ಇಂದ ಕೂಡೋದು ಏಳೋದು ಮಲಗೋದು ಎಲ್ಲವೂ ಕೂಡ ಆ ವಿಶೇಷವಾಗಿ ಪ್ರವರ್ಗಗಳು ಅಂತ ಆಗುತ್ತೆ. ಇದು ನಾವನುಸಂಧಾನ ಮಾಡದಿದ್ರು ದೇವತೆಗಳು ಅನುಸಂಧಾನ ಮಾಡಿ ನಮ್ಮ ಜೀವನವನ್ನ ಯಜ್ಞ ಅಂತ ದೇವರಿಗೆ ಅರ್ಪಣೆ ಮಾಡುತ್ತಾರಂತೆ. ಅಂತ ಈ ಒಳಗಿನ ಯಜ್ಞ ಏನು ನಡೆಯುತ್ತೆ, ದೇವತೆಗಳು ವಿಶೇಷವಾಗಿ ಒಳಗೊಳಗೆ ನಡೆಸುವ ಯಜ್ಞ, ಅದಕ್ಕೆ ಅಭಿಯಜ್ಞ. ಆ ಯಜ್ಞಕ್ಕೆ ನಿಯಾಮಕನಾಗಿ ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಭಗವಂತ, ನಮ್ಮ ಶರೀರದಲ್ಲಿ ಹೇಗಿದ್ದಾನೆ? ಕರ್ತೃ ಭೋಕ್ತೃ ಫಲದಾತೃಣ ದೇಹೇ ಪ್ರೇರಕತ್ವೇನ ವರ್ತಮಾನಸ್ಯ ಅತ್ರ ವಿವಕ್ಷಿತತ್ವಾತ್. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಎಲ್ಲ ಜೀವರಾಶಿಗಳ ಒಳಗೆ ಹೇಗಿದ್ದಾನಯ್ಯ ಅಂದ್ರೆ, ಅವರಲ್ಲಿ ತಾನೇ ಇದ್ದುಕೊಂಡು ಎಲ್ಲ ಅಕ್ಕರ್ತರು ಕರ್ಮವನ್ನು ಮಾಡಿಸ್ತಾ ಇದ್ದಾನೆ. ಭೋಕ್ತೃ ಅವರವರ ಫಲವನ್ನ ತಾನೇ ಉಂಡು ಉಣಿಸ್ತಾ ಇದ್ದಾನೆ. ಹಾಗೆ ಫಲದಾತೃ ಆ ಫಲವನ್ನ ಕೊಡುವಂಥವನು ಅವನೇ. ಈ ರೀತಿಯಾಗಿ ಭಗವಂತ ಇದ್ದಾನೆ. ಆದ್ದರಿಂದ ಅಭಿಯಜ್ಞ ಅಂದರೆ ನಮ್ಮ ಇಂದ್ರಿಯಗಳು ಸರಿಯಾಗಿ ನೋಡಬೇಕಾದರೆ ದೊಡ್ಡ ವಿದ್ಯೆ ಇದು, ಅಧ್ಯಾತ್ಮ ವಿದ್ಯೆ. ಅದನ್ನು ಕೃಷ್ಣ ರಹಸ್ಯವಾದನ್ನು ಉಪದೇಶ ಕೊಡ್ತಾ ಇದ್ದಾನೆ. ನಿಮ್ಮ ಶರೀರವೇ ಯಜ್ಞ ಕುಂಡ, ಅಲ್ಲಿ 11 ಇಂದ್ರಿಯಗಳೇ ಯಜ್ಞಕ್ಕೆ ಬೇಕಾದ 11 ಉಪಕುಂಡಗಳು. ಆ 11 ಕುಂಡಗಳಲ್ಲಿ ಹೋಮ ಮಾಡಲಿಕ್ಕೆ ಕೂತವರೇ ಅಲ್ಲಿರುವ ದೇವತೆಗಳು. ನಾವು 11 ಇಂದ್ರಿಯಗಳಿಂದ ಸ್ವೀಕಾರ ಮಾಡುವ ಪದಾರ್ಥಗಳೇನಿವೆ ಅದೇ ಯಜ್ಞದಲ್ಲಿ ಪದಾರ್ಥಗಳು. ಆ ಪದಾರ್ಥಗಳನ್ನು ಆಹುತಿ ಕೊಟ್ಟು ಎಲ್ಲಿ ಇಂದ್ರಿಯಗಳಿಂದ ಆ ಪದಾರ್ಥಗಳನ್ನು ಇಂದ್ರಿಯಗಳಲ್ಲಿ ದೇವತೆಗಳೇ, ಇವ ಕೈ ಇದೆ ತಿನ್ನಬೇಕು ಅಂತ ಅನ್ನಿಸಿತ್ತು, ಆವಾಗ ಕೈ ಪದಾರ್ಥದ ಮೇಲೆ ಹೋಗಿ ತಂದು ಬಾಯಲ್ಲಿ ಹಾಕುತ್ತಲ್ಲ, ಈ ಯಜ್ಞಕುಂಡದಲ್ಲಿ ಪದಾರ್ಥವನ್ನ ಕೈ ಎಂಬ ಸೌಟು ತಂದು ಹಾಕಿತು. ಅಂದರೆ ತತ್ವಾಭಿಮಾನಿಗಳು ಕೈಯಲ್ಲಿದ್ದುಕೊಂಡು ಆ ಪದಾರ್ಥವನ್ನು ತೆಗೆದು ಬಾಯಲ್ಲಿ ಹಾಕ್ತಾರೆ. ಹಾಕುವ ಕಾಲಕ್ಕೆ ಚಿಂತನೆ ಏನು, ಈ ಬಾಯಲ್ಲಿರುವ ದೇವರ ರೂಪ ಏನಿದೆ ಆ ರೂಪಕ್ಕೆ ನಾವು ಆಹುತಿಯನ್ನು ಕೊಡತಾ ಇದ್ದೇವೆ. ಈ ತರ ಭಗವಂತನ ಒಳಗೆ 11 ಇಂದ್ರಿಯಗಳಲ್ಲಿ 11 ರೂಪಗಳಿವೆ, 11 ಇಂದ್ರಿಯಗಳಲ್ಲಿ 11 ದೇವತೆಗಳಿದ್ದಾರೆ, 11 ದೇವತೆಗಳು 11 ಇಂದ್ರಿಯಗಳಿಂದ ಏನೇನು ಕೆಲಸ ಆಗುತ್ತೆ, ಆ ಕೆಲಸ ಆಗುವಾಗ ಅಲ್ಲಲ್ಲಿ ಆಯಾ ಪದಾರ್ಥಗಳನ್ನ ಅಲ್ಲಿರುವ ಭಗವದ್ ರೂಪಗಳನ್ನ ದೇವರಿಗೆ ಆಹುತಿ ಅಂತ ಕೊಡತಾ ಇದ್ದಾರೆ. ಅದೆಲ್ಲ ಮಾಡಿಸೋದು ಯಾರು, ದೇವರೇ. ದೇವರೇ ನಮ್ಮ ಇಂದ್ರಿಯಗಳಲ್ಲಿ ಇದ್ದಾನೆ. ಇಂದ್ರಿಯಗಳು ಇಂದ್ರಿಯಗಳ ಆಕಾರದಲ್ಲಿ ಇರಲಿಕ್ಕೆ ಕಾರಣ ಅವನೇ. ನಂತರ ಆ ಇಂದ್ರಿಯಗಳಲ್ಲಿ ದೇವತೆಗಳನ್ನಿಟ್ಟಿದ್ದಾನೆ. ಆ ದೇವತೆಗಳಲ್ಲಿ ಇರುವುದು ಇವನೇ. ಆ ದೇವತೆಗಳ ಕೈಕಾಲು ಕದಲಿಸಿ ಅವರ ಮೂಲಕ ವ್ಯಾಪಾರ ಮಾಡಿಸೋದು ಇವನೇ. ಹಾಗೆ ಹೊರಗಿರುವ ಪದಾರ್ಥಗಳಲ್ಲೂ ಇವನೇ. ಆ ದೇವತೆಗಳ ಮೂಲಕ ಇಂದ್ರಿಯಗಳು ಕದಲುವಂತೆ ಮಾಡಿ ಆ ಪದಾರ್ಥಗಳು ಸ್ವೀಕಾರ ಮಾಡುವಂತೆ ಮಾಡೋದು ಇವನೇ ಭಗವಂತ. ಒಟ್ಟಾರೆ ನಮ್ಮ ಶರೀರದಲ್ಲಿದ್ದುಕೊಂಡು ಎಲ್ಲವನ್ನ ಮಾಡಿ ಮಾಡಿಸುವವ ಯಾರು, ಶ್ರೀಹರಿಯೇ. ಅದನ್ನ ಅಭಿಯಜ್ಞ ಅಂತ ಕರೀತಾ ಇದ್ದಾರೆ. ನಮ್ಮ ಶರೀರದಲ್ಲಿದ್ದುಕೊಂಡು ಎಲ್ಲಾ ರೀತಿಯಾದ ಯಜ್ಞ ಅಂದರೆ ಜೀವನವೆಂಬ ಯಜ್ಞವನ್ನು ನಡೆಸ್ತಾನಾದ್ದರಿಂದ ದೇವರಿಗೆ ಅಧಿಯಜ್ಞ ಅಹಮೇವಾತ್ರ ದೇಹೇ ದೇಹವೃತಾಂಬರ. ದೇಹಗಳನ್ನು ಧಾರಣೆ ಮಾಡಿದವರಲ್ಲಿ ಶ್ರೇಷ್ಠ ಹೇ ಅರ್ಜುನ, ಈ ದೇಹದಲ್ಲಿ ನಾನೇ ಅಧಿಯಜ್ಞ ಅಂತ ಕರೆಸಿಕೊಂಡಿದ್ದೇನೆ ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ಅಂದ್ರೆ ಹೇಳ್ತಾ ಇದ್ದಾರೆ, ದೇವ ಸರ್ವ ಪ್ರಾಣಿ ದೇಹಗತ ಅಧಿಯಜ್ಞಾಖ್ಯ ರೂಪ ವಿಶೇಷಾಪೇಕ್ಷೆಯ. ಇಲ್ಲಿ ಹೇಳ್ತಾ ಇದ್ದಾರೆ, ಸಾಹಿತ್ಯಾಭಿಪ್ರಾಯೇಣ ಸಾಧಿಯಜ್ಞಂ ಮಾಂ ಇತ್ಯಾಹುಹು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಎಲ್ಲ ಕಡೆ ಇದ್ದೇನೆ, ಎಲ್ಲ ಜೀವರಾಶಿಗಳ ಒಳಗಿರತಕ್ಕಂತಹ ನನ್ನನ್ನ ಸಾಧಿಭೂತ ಅಂತ ಕರೀತಾರೆ. ಜೀವರಾಶಿಗಳ ಒಳಗಿರತಕ್ಕಂತಹ ನನ್ನನ್ನ ಸಾಧಿಭೂತ ಅಂತ ಕರೀತಾರೆ. ಹಾಗೆ ಎಲ್ಲ ದೇವತೆಗಳಲ್ಲಿದ್ದುಕೊಂಡು ಸರ್ವಶ್ರೇಷ್ಠನಾದ್ದರಿಂದ ಸಾಧಿ ದೈವ ಅಂತ ಕರೀತಾರೆ. ನ ಅಭಿಯಜ್ಞ ಅಂತ ನನ್ನನ್ನು ಯಾಕೆ ಕರೀತಾರೆ, ಸಾಧಿಯಜ್ಞ ಅಂದರೆ ಎಲ್ಲಾ ಜೀವರಾಶಿಗಳಲ್ಲಿ ಇಂದ್ರಿಯಗಳಲ್ಲಿ ದೇಹಗಳಲ್ಲಿ ಪ್ರೇರಕವಾದ ರೂಪದಿಂದ ಅವರಿಂದ ಕೆಲಸ ಮಾಡಿಸ್ತಾ ಅವರಿಗೆ ಫಲವನ್ನ ಕೊಡತಾ ಆ ಫಲವನ್ನ ಉಣಿಸ್ತಾ ಇರುವಂತಹ ರೂಪಕ್ಕೆ ಅಭಿಯಜ್ಞ ಅಂತ ಹೆಸರು. ಹಾಗಾದ್ರೆ ಅಧಿದೈವ ಇವನೇ, ಅಭಿಯಜ್ಞ ಇವನೇ, ಅಧಿಭೂತ ಇವನೇ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಅಲ್ಲ ದೇವರೇ ಅಂತ ಯಾಕೆ ಹೇಳ್ತಾರೆ, ಬೇರೆ ಬರೆದಬಹುದಲ್ಲ. ಅಂದರೆ ಅಹಮೇವಾ ನಾನು ಮಾತ್ರ, ಅಂದರೆ ಪ್ರಧಾನವಾಗಿ ಸ್ವತಂತ್ರವಾಗಿ ನಾನೇ ಇದ್ದೇನೆ. ನನ್ನಾಶ್ರಯಿಸಿ ಎಲ್ಲಾ ದೇವತೆಗಳು ನಮ್ಮಲ್ಲಿ ನಿಂತು ಅಂದರೆ ಭಗವಂತನನ್ನು ಆಶ್ರಯ ಮಾಡಿ ಎಲ್ಲ ದೇವತೆಗಳು ನಮ್ಮಲ್ಲಿ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಇನ್ನೊಂದ್ಸಲ ಮತ್ತು ಬಿಡಿಸಿ ಹೇಳಿದರೆ ಶರೀರ, ಶರೀರದೊಳಗೆ ಜೀವ, ಆ ಜೀವನೊಳಗೆ ದೇವ, ಎಲ್ಲ ಜೀವರಾಶಿಗಳ ಒಳಗೆ ಇರತಕ್ಕಂಥ ದೇವರಿಗೆ ಅಧಿಭೂತ ಅಂತ ಹೆಸರು. ಇನ್ನ ಎಲ್ಲ ದೇವತೆಗಳೊಳಗೆ ನಿಂತ ದೇವರಿಗೆ ಅಧಿದೈವ ಅಂತ ಹೆಸರು. ಎಲ್ಲರೊಳಗೆ ಅವರವರ ಇಂದ್ರಿಯಗಳಲ್ಲಿ ನಿಂತು ಅದನ್ನ ಕೆಲಸ ಮಾಡಿಸುವ ರೂಪಕ್ಕೆ ಅಧಿಯಜ್ಞ ಅಂತ ಹೆಸರು. ಅಲ್ಲ, ಅಧಿಭೂತ ಒಳಗಿದೆಯಲ್ಲ, ಅದನ್ನೇ ಅಧಿಯಜ್ಞ ಅಂತ ಕರೀಬೇಕಾ ಬೇರೊಂದ? ಅಂದ್ರೆ ಅವನು ಅಧಿಭೂತ ನಿಯಾಮಕನಾಗಿ ನಿಂತಿದ್ದಾನೆ, ಇವ ಅಧಿಯಜ್ಞ. ಈ ಎಲ್ಲ ಇಂದ್ರಿಯಗಳಿಗೆ ಪ್ರೇರಕ ಪ್ರೇರಣೆಯಿಂದ ರೂಪ ಇದೆಯಲ್ಲ, ಅದನ್ನ ಅಧಿಯಜ್ಞ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಂತ ಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯ. ಅಂತಕಾಲೆ ಅಂದ್ರೆ ಶರೀರ ಬಿಡುವ ಸಂದರ್ಭದಲ್ಲಿ, ಮುಕ್ತಿ ಕಾಲದಲ್ಲಿ, ಮಾಮೇವ ಸ್ಮರಣ, ನನ್ನನ್ನೇ ಸ್ಮರಣ ಮಾಡುತ್ತಾ, ಮುಕ್ತ್ವಾ ಕಲೇವರಂ, ಈ ಶರೀರವನ್ನು ಯಾರು ಬಿಡುತ್ತಾರೋ, ಯಃ ಪ್ರಯಾತಿ ಯಾರು ಪ್ರಯಾಣವನ್ನು ಮಾಡುತ್ತಾರೋ, ಸಹ ಮದ್ಭಾವಂ ಯಾತಿ ಅಂದ್ರೆ ಹೇಳ್ತಾ ಇದ್ದಾರೆ. ಮದ್ಭಾವ ಅಂದ್ರೆ ನಾನೇ ಆಗಿಬಿಡುತ್ತಾನೆ ಅಂತ ಅರ್ಥ ಅಲ್ಲ, ಮದ್ಭಾವ ಅಂದ್ರೆ ನಾನೇ ಆಗಿಬಿಡುತ್ತಾನೆ, ದೇವರು ಜೀವ ಒಂದೇ ಆಗಿಬಿಡುತ್ತಾನೆ ಆ ಅರ್ಥ ಅಲ್ಲ. ಹೇಳುತ್ತಾರೆ ಮಯಿ ಅಂದ್ರೆ ನಿರ್ದುಃಖ ನಿರತಿಶಯ ಆನಂದ ಅನುಭವಾತ್ಮಿಕಾಂ ಸತ್ತಾಂ ಯಾತಿ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಿರ್ದುಃಖ ನಿರತಿಶಯ ಆನಂದ ಅಭಿವ್ಯಕ್ತಿ ರೂಪ ವಿಶೇಷವಾದ ಮುಕ್ತಿ ಇವರಿಗೆ ಬರುತ್ತೆ. ನೋಡಿ, ದೇವರು ಕೂಡ ದುಃಖವಿಲ್ಲದವ, ದೇವರು ಆನಂದಮಯನಾದವ, ಜೀವ ಮುಕ್ತಿಯೋಗ್ಯನಾದ ಜೀವನು ಕೂಡ ಒಳಗೆ ದುಃಖ ಇಲ್ಲ, ಆನಂದಮಯನಾದವ. ಆದರೆ ತಾನಾಗಿ ಈ ಹೊರಗಿನ ಬಂಧನ ಕಳಕೊಳ್ಳಾರ, ಅದಕ್ಕೆ ದೇವ ಏನು ಮಾಡಿದ, ತನ್ನಂತೆ ಜೀವನನ್ನು ಒಳಗಿದ್ದ, ಜೀವನ ಒಳಗಿರುವ ಆನಂದ, ಜೀವನ ಒಳಗಿರುವ ದುಃಖ ಇಲ್ಲದ ಸುಖವಾಗಿರುವಂತಹ ಸ್ಥಿತಿಯನ್ನು ತರಲಿಕ್ಕೆ ಜೀವನ ಮೇಲಿರುವ ಪೊರೆಯನ್ನು ಕಡಚಿ ಅವನನ್ನು ಆನಂದವಾಗಿ ಇರುವಂತೆ ಮಾಡುತ್ತಾ ಇದ್ದಾನೆ. ಹಾಗಾದರೆ ಮದ್ಭಾವಂ ಯಾತಿ ಅಂದರೆ, ಯಾರು ಕೊನೆಯ ಕಾಲದಲ್ಲಿ ನನ್ನನ್ನೇ ನೆನೆಯುತ್ತಾರೆ, ಅಂದರೆ ಜ್ಞಾನ ಆನಂದಮಯ ನಾಶರಹಿತ ಮೊದಲಾದ ನನ್ನ ಗುಣಗಳನ್ನು ಚಿಂತನೆ ಮಾಡುತ್ತಾರೆ, ಅಂಥವರು ಕೂಡ ಅವರವರ ಒಳಗಿರುವ ಆನಂದವನ್ನು ಪಡೆಯುತ್ತಾರೆ. ನನ್ನಂತೆ ಮದ್ಭಾವ ನನ್ನಂತೆ ಅವರು ಆಗ್ತಾರೆ. ನಾಶ್ಚತ್ರ ಸಂಶಯ, ಇಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನಿನ್ನನ್ನು ಸ್ಮರಣೆ ಮಾಡುತ್ತಾ ಶರೀರ ಬಿಟ್ಟರೆ ನಿನ್ನಂತೆ ಆಗ್ತಾರೆ, ಮತ್ತೆ ಬೇರೆ ಏನಾದರೂ ಸ್ಮರಣೆ ಮಾಡುತ್ತಾ ಬಿಟ್ರೆ ಏನಾಗ್ತಾರವರು? ಅದನ್ನು ಹೇಳ್ತಾರೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತೇತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತ. ಯಾವಾಗ್ಲೂ ಯಾವುದನ್ನ ತಲೆಯಲ್ಲಿಟ್ಟುಕೊಂಡು ಚಿಂತನೆ ಮಾಡ್ತಾ 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 ಪ್ರಾಣ ಬಿಡುತ್ತಾರೋ ಅದನ್ನೇ ಚಿಂತನೆ ಮಾಡಿದ್ದಕ್ಕೆ ಅವರೂ ಹಾಗೇ ಆಗಿಬಿಡುತ್ತಾರೆ. ಭರತ ಮಹಾರಾಜ ಅಪರೂಪದ ಜ್ಞಾನಿಯಾಗಿದ್ದ, ಅಂಥವನಿಗೆ ಜಿಂಕೆಯ ಅಂಟು ಬಂತು. ಕೊನೆಯ ಕಾಲದಲ್ಲಿ ಜಿಂಕೆಯನ್ನೇ ನೆನೆದು ನೆನೆದು ಪ್ರಾಣ ಬಿಟ್ಟದ್ದಕ್ಕೆ ಜಿಂಕೆಯ ಜನ್ಮ ಬಂತು. ಹಾಗೆ ನಾವು ಕೂಡ ಯಾವ ನಾಯಿಯನ್ನು ಮನೆಯಲ್ಲಿ ಕಟ್ಟಿಕೊಂಡಿರ್ತಾರೆ, ಅವರಿಗೆ ಎಲ್ಲದಕ್ಕದು ಬೇಕು ಅಲ್ವಾ? ಮಕ್ಕಳಿಗೂ ಅವರ ಮಕ್ಕಳಿಗೂ ಹುಟ್ಟಿದಾಗ ಹೆಂಡತಿ ಮಾಡಿರ್ತಾರೆ ಎಲ್ಲ ಸೇವಾ, ಆ ಮಕ್ಕಳಿಗೆ ಹಲು ತಿಕ್ಕೋದು, ಸ್ನಾನ ಮಾಡುವುದೆಲ್ಲ ಇವರೇನು ಮಾಡುವುದಿಲ್ಲ. ಆದರೆ ಈ ನಾಯಿನ ಕಟ್ಟಿಕೊಂಡ ಮೇಲೆ ಅದಕ್ಕೆ ಹಲ್ಲು ತಿಕ್ಕೋದು ಮೊದಲುಕೊಂಡು ಸ್ನಾನ ಮಾಡಿಸೋದು ಎಲ್ಲವೂ ಇವರೇ ಮಾಡುತ್ತಾರೆ. ಸರ್ವಸೇವಾ ಮಧಾರಯ ಅಂತ ಆ ನಾಯಿಗೆ ಎಲ್ಲ ಮಾಡ್ತಾ ಇರ್ತಾರೆ. ಕೊನೆಗೆ ಅದಕ್ಕೊಂದು ಚಿಕ್ಕ ಮನೆ, ಅದಕ್ಕೊಂದು ಹಾಸಿಗೆ, ಅದಕ್ಕೆ ಆಹಾರ, ಅದನ್ನ ಹೊರಗೆ ಕರ್ಕೊಂಡು ಹೋಗಬೇಕು, ಅದರ ಸುತ್ತೇ ಬಿದ್ದಿರ್ತಾರೆ. ಕೊನೆಗೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಮನೆಯಲ್ಲಿ ಬಂಗಾರ ಏನಾಯಿತು ಅಂತ ಆಲೋಚನೆ ಮಾಡಲ್ಲ. ಹೊರಗೆ ಹೋಗೋ ಕಾಲಕ್ಕೆ ಇದು ಎಲ್ಲಿ ಭದ್ರವಾಗಿಡಬೇಕು ಅಂತ ನೋಡಲ್ಲ. ಊರಿಗೆ ಹೋಗಬೇಕಾದ್ರೆ ಈ ನಾಯಿನೆಲ್ಲಿಡಬೇಕು ಅಂತ ತಲೆ ಕೆಡಿಸಿಕೊಂಡಿರ್ತಾರೆ. ಹೌದಲ್ವೇ? ಈ ನಾಯಿನೆಲ್ಲಿಡಬೇಕು, ಕೊನೆಗೆ ಸಾಯೋ ಕಾಲಕ್ಕೂ ಅದೇ ಬರುತ್ತೆ ಅವರಿಗೆ. ಇದೇ ಚಿಂತನೆ ಮಾಡಿ ಮಾಡಿ ನಾನು ಹೋದ್ರೆ ಈ ನಾಯಿ ಏನಾಗುತ್ತೋ ಅಂತ ಆ ನಾಯಿಯನ್ನೇ ಚಿಂತನೆ ಮಾಡ್ತಾ ಬಂದ್ರೆ ಇವರು ಮತ್ತು ನಾಯಿ ಜನ್ಮ ಬರುತ್ತೆ ಅಂತ ಹೇಳ್ತಾರೆ ಅಲ್ವೇ. ಯಾರನ್ನ ಅಂತ್ಯಕಾಲದಲ್ಲಿ ಯಾವ ವಸ್ತುವನ್ನ ಯಾರನ್ನ ಅದನ್ನೇ ನೆನೆಯುತ್ತಾ ನೆನೆಯುತ್ತಾ ಬರ್ತೀವೋ ಅಂಥದ್ದೇ ಜನ್ಮ ಬರುತ್ತೆ. ಭಗವಂತನ ನೆನೆದರೆ ನಾವು ಭಗವಂತ ಆಗಲ್ಲ, ಒಳ್ಳೆ ಸುಖಕರವಾಗಿರತಕ್ಕಂಥ ಸದ್ಗತಿ ಆಗುತ್ತೆ, ನಾವು ಆನಂದಮಯರಾಗಿರ್ತೇವೆ. ಇದು ಭಗವಂತ ನಮಗೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ವಿಶೇಷಗಳು ತುಂಬಾ ಇವೆ ಅಂದರೆ ಕೊನೆಯ ಕಾಲದಲ್ಲಿ ಯಾವ ಯಾವ ಗುಣವನ್ನ ಯಾವ ರೂಪವನ್ನ ಅಥವಾ ಏನೇನನ್ನ ಸ್ಮರಣೆ ಮಾಡಿದರೆ ಏನಾಗುತ್ತೆ ಎಂಬ ವಿವರಗಳನ್ನ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. Thank you.